आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ಕಂಪನಿಯೊಂದು ಬಿಜೆಪಿಗೆ 236 ಕೋಟಿ ದೇಣಿಗೆ ಏಕೆ? ಬಿಜೆಪಿಗೆ 236 ಕೋಟಿ ದೇಣಿಗೆ ನೀಡಿದ ಕಂಪನಿಯ ಉದ್ಯೋಗಿಗಳು ಅದನ್ನು ಲಂಚ ಎಂದು ನೋಡುತ್ತಾರೆಯೇ, ಅಥವಾ ಈಗ ಅದನ್ನು ಲಂಚದ ಬದಲಿಗೆ ರಾಷ್ಟ್ರೀಯ ಕೊಡುಗೆ ಎಂದು ನೋಡುತ್ತಿದ್ದಾರೆಯೇ? ಮೊಲದ ವೇಗದಲ್ಲಿ ಬಿಜೆಪಿಗೆ 236 ಕೋಟಿ ರೂಪಾಯಿ ದೇಣಿಗೆ ನೀಡುತ್ತಿರುವಾಗ ತಮ್ಮ ಸಂಬಳವು ಬಸವನ ಗತಿಯಲ್ಲಿ ಹೆಚ್ಚುತ್ತಿದೆ ಎಂದು ತಿಳಿದ ಏರ್ಟೆಲ್ನ ಮಾತೃಸಂಸ್ಥೆ ಭಾರತಿ ಎಂಟರ್ಪ್ರೈಸಸ್ನ ಉದ್ಯೋಗಿಗಳು ಈ ಹೋಳಿಗೆ ಎಷ್ಟು ಸಂತೋಷಪಡುತ್ತಾರೆ? ಏರ್ಟೆಲ್ 70,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದೆ. ಅವರ ವಾಟ್ಸಾಪ್ ಗುಂಪಿನಲ್ಲಿ ಈ 236 ಕೋಟಿ ರೂಪಾಯಿಯನ್ನು ಲಂಚ ಅಥವಾ ರಾಷ್ಟ್ರೀಯ ಕೊಡುಗೆ ಎಂದು ಕರೆಯಬಹುದೇ? ಆ ಗುಂಪಿನಲ್ಲಿರುವ ಮೋದಿ ಬೆಂಬಲಿಗರಿಗೆ ಅದರಲ್ಲಿ ಏನಾದರೂ ತಪ್ಪು ಕಾಣಿಸುತ್ತದೆಯೇ? ಪತ್ರಿಕೆಗಳಲ್ಲಿ ಬಾಂಡ್ ಸುದ್ದಿ ಪ್ರಕಟವಾಗುತ್ತಿಲ್ಲವಾದರೂ ಸ್ಪೆಕ್ಟ್ರಮ್ ಹಂಚಿಕೆಯ ಸುತ್ತ 2 ತಿಂಗಳಲ್ಲಿ ಬಿಜೆಪಿಗೆ 150 ಕೋಟಿ ರೂಪಾಯಿ ದೇಣಿಗೆ ನೀಡಿದ ಕಂಪನಿಯ 70,000 ಜಾಗೃತ ಉದ್ಯೋಗಿಗಳಲ್ಲಿ ಸ್ವಲ್ಪ ಚರ್ಚೆಯಾಗಬೇಕು. ಅವರ ವೇತನವನ್ನು 7-8% ಹೆಚ್ಚಿಸಬೇಕು. ಪ್ರತಿ ಬಾರಿಯೂ ಅವರಿಗೆ ಮಾರುಕಟ್ಟೆ ಬಿಗಿಯಾಗಿದೆ, ಕಂಪನಿಗೆ ಹಣವಿಲ್ಲ ಎಂದು ಹೇಳಬೇಕು. ಅವರು ಏನು ಪಡೆದರೂ ಅದನ್ನು ದೇವರ ದಯೆಯೆಂದು ಪರಿಗಣಿಸಬೇಕು. ಮತ್ತು ಇಲ್ಲಿ ಅವರ ಕಂಪನಿ 150 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡುತ್ತದೆ. ಹಾಗಾಗಿ ಇದು ದೇಣಿಗೆಯೋ ಅಥವಾ ಲಂಚವೋ ಎಂದು ಅವರು ಚರ್ಚಿಸುತ್ತಿರಬೇಕು. ಏರ್ಟೆಲ್ನ 70,000ಕ್ಕೂ ಹೆಚ್ಚು ಉದ್ಯೋಗಿಗಳು ನಮ್ಮ ಕಾಮೆಂಟ್ ಬಾಕ್ಸ್ಗೆ ಬಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಬೇಕು. ಮತ್ತು #39 ಆಯೇತೋ ವಹಿ ಮತ್ತು #39 ಅದು ಮಾತ್ರ ಬರುತ್ತದೆ ಹಾಡನ್ನು ಹಾಡಬೇಕು. ಈ ಸುದ್ದಿಯ ನಂತರ ನೀವು ಎಷ್ಟು ಹೆಮ್ಮೆ ಪಡುತ್ತೀರಿ ಎಂದು ನೋಡೋಣ. ಕನಿಷ್ಠ ಪಕ್ಷ ನನ್ನ ವಿಡಿಯೋವನ್ನಾದರೂ ನಿಮ್ಮ ವಾಟ್ಸಾಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಮೊದಲಿಗೆ ಈ ಕಂಪನಿಗಳ ಸ್ವಜನ ಪಕ್ಷಪಾತವನ್ನು ಅರ್ಥ ಮಾಡಿಕೊಳ್ಳಿ. ಒಂದು ಕಂಪನಿಯಿಂದ ಅನೇಕ ಕಂಪನಿಗಳು ಹೊರಬರುತ್ತಲೇ ಇರುತ್ತವೆ. ಭಾರತಿ ಏರ್ಟೆಲ್ 150 ಕೋಟಿ ದೇಣಿಗೆ ನೀಡಿದ್ದು, ಅದರೊಂದಿಗೆ ಭಾರತಿ ಏರ್ಟೆಲ್ನ ಅಂಗಸಂಸ್ಥೆಯಾಗಿರುವ ಭಾರತಿ ಟೆಲಿಮೀಡಿಯಾ ಕೂಡ ಬಿಜೆಪಿಗೆ 37 ಕೋಟಿ ದೇಣಿಗೆ ನೀಡಿದೆ. ಭಾರತಿ ಏರ್ಟೆಲ್ ಬಿಜೆಪಿಗೆ ಒಟ್ಟು 197 ಕೋಟಿ ದೇಣಿಗೆ ನೀಡಿದೆ. ದೇಣಿಗೆ ನೀಡಿದ ಮತ್ತೊಂದು ಕಂಪನಿ ಭಾರತಿ ಇನ್ಫ್ರಾಟೆಲ್. ಹೀಗಾಗಿ ಭಾರತಿ ಸಮೂಹದ 3 ಕಂಪನಿಗಳು ಬಿಜೆಪಿಗೆ 236 ಕೋಟಿಗೂ ಹೆಚ್ಚು ದೇಣಿಗೆ ನೀಡಿವೆ. ಈ ಪೈಕಿ 150 ಕೋಟಿ ದೇಣಿಗೆ ಉಪಗ್ರಹ ತರಂಗಾಂತರ ಹಂಚಿಕೆಗೆ ಸಂಬಂಧಿಸಿದ್ದು. ಭಾರತಿ ಎಂಟರ್ಪ್ರೈಸಸ್ ಯುಟೆಲ್ಸ್ಯಾಟ್ ಒನ್ವೆಬ್ ಎಂಬ ಜಾಗತಿಕ ಕಂಪನಿಯಲ್ಲಿ ಅತಿದೊಡ್ಡ ಪಾಲನ್ನು ಹೊಂದಿದೆ. ಭಾರತದಲ್ಲಿ ಇದರ ಅಂಗಸಂಸ್ಥೆಗೆ ಒನ್ವೆಬ್ ಇಂಡಿಯಾ ಎಂದು ಹೆಸರಿಸಲಾಗಿದೆ. ಯುಟೆಲ್ಸ್ಯಾಟ್ ಒಂದು ಉಪಗ್ರಹ ಕಂಪನಿಯಾಗಿದೆ. ಈ ಕಂಪನಿಗೆ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ನೀಡಲು ಹರಾಜು ನಿಯಮದಲ್ಲಿ ಬದಲಾವಣೆ ಮಾಡಲಾಗಿದೆಯೇ? ಮತ್ತು ನಿಯಮವನ್ನು ಬದಲಾಯಿಸಿದ್ದಕ್ಕೆ ಪ್ರತಿಯಾಗಿ ಕಂಪನಿಯು ಬಿಜೆಪಿಗೆ 150 ಕೋಟಿ ದೇಣಿಗೆ ನೀಡಿದೆಯೇ? 2 ಕಂತುಗಳಲ್ಲಿ 150 ಕೋಟಿ ರೂಪಾಯಿಗಳನ್ನು ಬಿಜೆಪಿಗೆ ನೀಡಿರುವುದರಿಂದ ಈ ರೀತಿಯ ಏನಾದರೂ ಸಂಭವಿಸಬಹುದು ಎಂದು ಚುನಾವಣಾ ಬಾಂಡ್ಗಳ ಡೇಟಾ ತೋರಿಸುತ್ತದೆ. ನಿಯಮ ಬದಲಾದ ಮೊದಲು ಅದರ ಅರ್ಧ ಮತ್ತು ನಿಯಮ ಬದಲಾದ ನಂತರ ಅರ್ಧ. ಯಾವ ನಿಯಮ ಬದಲಾಗಿದೆ? ಯುಪಿಇ ಆಡಳಿತಾವಧಿಯಲ್ಲಿ ಟೆಲಿಕಾಂ ಕ್ಷೇತ್ರದ ತರಂಗಾಂತರವನ್ನು ಹರಾಜು ಹಾಕಿರಲಿಲ್ಲ ಎಂಬುದು ನಿಮಗೆ ನೆನಪಿರಬಹುದು. ಒಂದು ವೇಳೆ ಹರಾಜು ನಡೆದಿದ್ದರೆ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತಿತ್ತು ಎಂದು ದೊಡ್ಡ ಹಗರಣ ಎಂದು ಘೋಷಿಸಲಾಯಿತು. 2012ರಲ್ಲಿ ಹರಾಜಿಲ್ಲದೆ ನೀಡಲಾಗಿದ್ದ 122 ಪರವಾನಗಿಗಳನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿತ್ತು. ಆ ನಂತರ ಹರಾಜಿಗೆ ಆದೇಶ ನೀಡಲಾಗಿತ್ತು. ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿ ಹೇಳಿದ್ದನ್ನೇ ಹೇಳುತ್ತಿದ್ದರು. ಆ ಸಮಯದಿಂದ ನೀವು ಅವರ ಟ್ವೀಟ್ಗಳು ಮತ್ತು ಭಾಷಣಗಳನ್ನು ಕಾಣಬಹುದು. ಈ ವಿಚಾರ ಮೋದಿ ಅಲೆ ಎಬ್ಬಿಸಿದ್ದು 2014ರಲ್ಲಿ ಪ್ರಧಾನಿಯಾದರು. ಹಾಗಾದರೆ ಮೋದಿ ಆಡಳಿತದಲ್ಲಿ ಏನಾಯಿತು? ಉಪಗ್ರಹ ಸ್ಪೆಕ್ಟ್ರಮ್ ವಿಷಯಕ್ಕೆ ಬಂದಾಗ ಹರಾಜಿನ ಮಾರ್ಗವನ್ನು ಅಳವಡಿಸಲಾಗಿದೆಯೇ? ಇಲ್ಲ. ಈ ನಿಯಮವನ್ನು ಏಕೆ ಬದಲಾಯಿಸಲಾಯಿತು? ಈ ಸುದ್ದಿ ಪತ್ರಿಕೆಯಲ್ಲಿ ಪ್ರಕಟವಾದಾಗ ಮಾತ್ರ ಸಾರ್ವಜನಿಕರು ಕೇಳುತ್ತಾರೆ. ಈ ಸುದ್ದಿ 3 ವೆಬ್ಸೈಟ್ಗಳಲ್ಲಿದೆ. ಇದನ್ನು ದೇಶದ ಅನೇಕ ದೊಡ್ಡ ಪತ್ರಿಕೆಗಳು, ವಿಶೇಷವಾಗಿ ಹಿಂದಿಯ ಕಸದ ಪತ್ರಿಕೆಗಳು ಪ್ರಕಟಿಸಲು ಧೈರ್ಯವಿಲ್ಲ. ಹಿಂದಿಯ ಈ ಕಸದ ಪತ್ರಿಕೆಗಳು ನಿಮ್ಮ ಮನೆಗೆ ಬರುತ್ತಿರುವುದು ಬೇಸರದ ಸಂಗತಿ. ಜುಲೈ 2023ರಲ್ಲಿ ಕೇಂದ್ರ ಸರ್ಕಾರವು ನಿಯಮಗಳನ್ನು ಬದಲಾಯಿಸಿತು ಮತ್ತು ಹರಾಜಿನ ಮೂಲಕ ಸ್ಪೆಕ್ಟ್ರಮ್ ನೀಡುವ ಅಗತ್ಯವನ್ನು ರದ್ದುಗೊಳಿಸಿತು ಎಂದು ನ್ಯೂಸ್ ಮಿನಿಟ್ ಮತ್ತು ಸ್ಕ್ರಾಲ್ ಬರೆದಿವೆ. ಇದನ್ನು ಮಾಡುವ ಮೊದಲು ಮತ್ತು ಇದನ್ನು ಮಾಡಿದ ನಂತರ ಭಾರತಿ ಗ್ರೂಪ್ ಎರಡು ಕಂತುಗಳಲ್ಲಿ ಬಾಂಡ್ಗಳ ಮೂಲಕ ಭಾರತೀಯ ಜನತಾ ಪಕ್ಷಕ್ಕೆ 150 ಕೋಟಿ ರೂಪಾಯಿ. ನವೆಂಬರ್ 2023ರಲ್ಲಿ ಮೊದಲು 100 ಕೋಟಿ ಮತ್ತು ನಂತರ 50 ಕೋಟಿ ದೇಣಿಗೆಯನ್ನು ಎರಡು ಕಂತುಗಳಲ್ಲಿ ನೀಡಲಾಯಿತು. ಅದನ್ನು ಬಿಜೆಪಿ ಎನ್ ಕ್ಯಾಶ್ ಮಾಡಿದೆ. ಕೇಂದ್ರ ಸರ್ಕಾರವು ಉಪಗ್ರಹ ಸ್ಪೆಕ್ಟ್ರಮ್ ಅನ್ನು ಹರಾಜು ಮಾಡುವ ಅಗತ್ಯವನ್ನು ರದ್ದುಗೊಳಿಸಿದ ತಕ್ಷಣ ಮತ್ತು ಹೊಸ ಕಾನೂನನ್ನು ಪರಿಚಯಿಸಲಾಯಿತು. ಇದು ಭಾರತಿ ಗ್ರೂಪ್ ಬಾಂಡ್ ಖರೀದಿಸಲು ಕಾರಣವಾಯಿತು. ಒಂದು ತಿಂಗಳೊಳಗೆ ಮೋದಿ ಸರ್ಕಾರವು ಒನ್ವೆಬ್ಗೆ ಸ್ಪೆಕ್ಟ್ರಮ್ ಪಡೆಯಲು ಅಗತ್ಯವಾದ ಅನುಮೋದನೆಯನ್ನು ಸಹ ನೀಡಿತು. ಈ ಅಭಿವೃದ್ಧಿಯು ಉಪಗ್ರಹದ ಮೂಲಕ ಮೊಬೈಲ್ ಮತ್ತು ಇಂಟರ್ನೆಟ್ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಕ್ರಮವು ಹಗರಣವಾಗಿದೆಯೇ ಮತ್ತು ಹರಾಜಿನ ಅಗತ್ಯವನ್ನು ಏಕೆ ರದ್ದುಗೊಳಿಸಲಾಗಿದೆ ಎಂಬುದರ ಕುರಿತು ಪ್ರಶ್ನೆಗಳು ಉದ್ಭವಿಸುತ್ತವೆ. ಇದು ನಿರ್ದಿಷ್ಟ ಕಂಪನಿಯ ಕಡೆಗೆ ಒಲವನ್ನು ಸೂಚಿಸುತ್ತದೆ. ಸರ್ಕಾರ ಇನ್ನೂ ಸ್ಯಾಟಲೈಟ್ ಸ್ಪೆಕ್ಟ್ರಮ್ ಹಂಚಿಕೆ ಮಾಡದಿದ್ದರೂ ಭಾರತಿ ಗ್ರೂಪ್ ಬಿಜೆಪಿಗೆ 150 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ ಖರೀದಿಸಿದ್ದು ಹರಾಜಿನ ಮೊದಲು ಮತ್ತು ನಂತರ ಈ ನಿರ್ಧಾರಗಳ ತುರ್ತು ಕುರಿತು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಜುಲೈನಲ್ಲಿ ಉಪಗ್ರಹ ಪರವಾನಗಿಗಳನ್ನು ಹರಾಜು ಮಾಡಲಾಗುವುದಿಲ್ಲ ಎಂದು ನಿರ್ಧರಿಸಲಾಯಿತು ಮತ್ತು ಡಿಸೆಂಬರ್ 2023ರ ವೇಳೆಗೆ ಮೋದಿ ಸರ್ಕಾರವು ಈ ಬದಲಾವಣೆಯನ್ನು ಕಾನೂನುಬದ್ಧಗೊಳಿಸಿತು. ಈ ಕಾನೂನನ್ನು ಅಂಗೀಕರಿಸಿದಾಗ ಒಟ್ಟು 143 ಸಂಸದರನ್ನು ಸಂಸತ್ತಿನಿಂದ ಅಮಾನತುಗೊಳಿಸಲಾಯಿತು ಮತ್ತು ಮಸೂದೆಯನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಈ ನಿರ್ಧಾರಕ್ಕೆ ಸರ್ಕಾರ ಸುಪ್ರೀಂಕೋರ್ಟ್ನಿಂದ ನ್ಯಾಯಾಂಗ ಅನುಮೋದನೆಯನ್ನು ಕೋರಿದೆ. ಹೊಸ ಕಾನೂನನ್ನು ಜಾರಿಗೊಳಿಸಿದ ನಂತರ ಒನ್ ವೆಬ್ ಇಂಡಿಯಾ ಏಕೈಕ ಸ್ಪರ್ಧಿಯಾಗಿ ಹೊರಹೊಮ್ಮಿತು. ಸ್ಪೆಕ್ಟ್ರಮ್ ಪ್ರವೇಶಕ್ಕೆ ಅಗತ್ಯವಿರುವ ಪರವಾನಗಿ ಮತ್ತು ಬಾಹ್ಯಾಕಾಶ ದೃಢೀಕರಣ ಎರಡನ್ನೂ ಪಡೆದುಕೊಂಡಿತು. ಈ ಬೆಳವಣಿಗೆಯು ಭಾರತದಲ್ಲಿ ಉಪಗ್ರಹ ಸ್ಪೆಕ್ಟ್ರಮ್ಗಾಗಿ ಸ್ಪರ್ಧಿಸುತ್ತಿದ್ದ ರಿಲಯನ್ಸ್ ಜಿಯೋ ಮತ್ತು ಎಲೋನ್ ಮಸ್ಕ್ನ ಸ್ಟಾರ್ಲಿಂಕ್ನಂತಹ ದೇಶೀಯ ಟೆಲಿಕಾಂ ದೈತ್ಯರನ್ನು ಒಳಗೊಂಡಂತೆ ಅನೇಕ ಪ್ರತಿಸ್ಪರ್ಧಿಗಳನ್ನು ಬದಿಗಿಟ್ಟಿತು. ರಿಲಯನ್ಸ್ ಮತ್ತು ವೊಡಾಫೋನ್ ಸ್ಪೆಕ್ಟ್ರಮ್ ಹರಾಜಿನ ನೀತಿಯನ್ನು ಪ್ರತಿಪಾದಿಸಿದವು. ರಿಲಯನ್ಸ್ ನ್ಯಾಯಮೂರ್ತಿ ಕೆಎಸ್ ರಾಧಾಕೃಷ್ಣನ್ ಅವರ ಕಾನೂನು ಅಭಿಪ್ರಾಯವನ್ನು ಸಹ ಮಂಡಿಸಿದರು. ಅವರು ಉಪಗ್ರಹ ಆಧಾರಿತ ಸಂವಹನಕ್ಕಾಗಿ ಸ್ಪೆಕ್ಟ್ರಮ್ ಅನ್ನು ಹಂಚಲು ಹರಾಜು ಮಾತ್ರ ಸ್ವೀಕಾರಾರ್ಹ ವಿಧಾನವಾಗಿದೆ ಎಂದು ಹೇಳಿದರು. ಇದರ ಹೊರತಾಗಿಯೂ ನಿವೃತ್ತ ನ್ಯಾಯಾಧೀಶರ ಅಭಿಪ್ರಾಯಗಳನ್ನು ಅಥವಾ ಸ್ಪೆಕ್ಟ್ರಮ್ ಹರಾಜಿಗೆ ಸುಪ್ರೀಂಕೋರ್ಟ್ನ ಆದೇಶವನ್ನು ಗಮನಿಸದೆ ಮೋದಿ ಸರ್ಕಾರ ಮುಂದುವರಿಯಿತು. ಸ್ಕ್ರೋಲ್ನ ವರದಿಯು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ನ ಕುಶಮೀನ್ ಅವರನ್ನು ಉಲ್ಲೇಖಿಸಿ ಭಾರತಿ ಅವರ ಚುನಾವಣಾ ಬಾಂಡ್ ಖರೀದಿ ಮತ್ತು ಬಿಜೆಪಿ ನಡುವಿನ ಸಂಬಂಧವನ್ನು ಯುಕೆ ಲಂಚ ಕಾಯ್ದೆಯಡಿಯಲ್ಲಿ ಅಪರಾಧವೆಂದು ಪರಿಗಣಿಸಬಹುದು ಎಂದು ಸೂಚಿಸಿದೆ. ನವೆಂಬರ್ 21, 2023ರಂದು ಯುಟೆಲ್ ಸ್ಯಾಟ್ ಒನ್ವೆಬ್ ಕೇಂದ್ರ ಸರ್ಕಾರದಿಂದ ಉಪಗ್ರಹ ಬ್ರಾಡ್ಬ್ಯಾಂಡ್ ಪರವಾನಗಿಯನ್ನು ಯಶಸ್ವಿಯಾಗಿ ಪಡೆದುಕೊಂಡಿತು. ಈ ಕ್ರಮವನ್ನು ಪ್ರತಿಪಕ್ಷಗಳು ನಿರೀಕ್ಷಿಸಿದ್ದವು ಮತ್ತು ಟೀಕಿಸಿದವು. ಚುನಾವಣಾ ಪ್ರಚಾರಕ್ಕಾಗಿ 2G ಹಗರಣದ ಕುರಿತು ಬಿಜೆಪಿಯ ಪ್ರಚಾರದ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿ ತಪ್ಪುದಾರಿಗೆಳೆಯುವ ಹಕ್ಕುಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು ನೀಡಿರುವುದು ವಿವಾದವನ್ನು ಎತ್ತಿ ತೋರಿಸುತ್ತದೆ. ಕಾಂಗ್ರೆಸ್ ವಕ್ತಾರರಾದ ಸುಪ್ರಿಯಾ ಶ್ರೀನೆಟ್ ಅವರು ವಿಡಿಯೋದ ತಪ್ಪುದಾರಿಗೆಳೆಯುವ ಸ್ವರೂಪ ಮತ್ತು ಸೇನೆಯ ಚಿತ್ರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಟೀಕಿಸಿದ್ದಾರೆ. ಅದನ್ನು ತೆಗೆದುಹಾಕಲು ಮತ್ತು ಅಂತಹ ವಿಷಯದ ಅನುಮೋದನೆಯ ವಿರುದ್ಧ ಕ್ರಮಕ್ಕೆ ಕರೆ ನೀಡಿದ್ದಾರೆ. ಪರಿಸ್ಥಿತಿಯು ನಡೆಯುತ್ತಿರುವ ವಿವಾದಗಳು ಮತ್ತು ರಾಜಕೀಯ ಪ್ರಚಾರಗಳಲ್ಲಿ ತಪ್ಪು ಮಾಹಿತಿಯ ಆರೋಪಗಳನ್ನು ಒತ್ತಿ ಹೇಳುತ್ತದೆ. 9 ಅಂಶಗಳ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿತ್ತು. ಕೆಲವರ ಮೇಲೆ ಕ್ರಮ ಕೈಗೊಳ್ಳಲಾಗಿದ್ದು ಕೆಲವರ ಮೇಲೆ ಭರವಸೆಯಿದೆ. ಸಮತಟ್ಟಾದ ಮೈದಾನದಿಂದಾಗಿ ಸುಳ್ಳುಗಳನ್ನು ಹರಡಲಾಗುತ್ತಿದೆ. ಆಯೋಗವು ಇದನ್ನು ಗಮನದಲ್ಲಿಟ್ಟುಕೊಂಡು ಅದರಂತೆ ಕಾರ್ಯನಿರ್ವಹಿಸುತ್ತದೆ. ಎಲೆಕ್ಟೋರಲ್ ಬಾಂಡ್ಗಳನ್ನು ಕೆಲವರು ಚುನಾವಣಾ ದೇಣಿಗೆ ವ್ಯವಹಾರ ಎಂದು ಉಲ್ಲೇಖಿಸುತ್ತಾರೆ ಮತ್ತು ಇತರರು ಕೇವಲ ದೇಣಿಗೆ ವ್ಯವಹಾರ ಎಂದು ಕರೆಯುತ್ತಾರೆ. ಇದು ವಿವಾದಾಸ್ಪದವಾಗಿದೆ. ಇಂದು ವರದಿಯಾಗಿದ್ದರೆ ಜಾರಿ ನಿರ್ದೇಶನಾಲಯ ಇಡಿ ದಾಳಿ ನಡೆಸಿದಾಗ ಕಂಪನಿಯೊಂದು ಬಿಜೆಪಿಗೆ 100 ಕೋಟಿ ದೇಣಿಗೆ ನೀಡಿದೆ ಎಂದು ಮೋದಿ ಬೆಂಬಲಿಗರಿಗೂ ಅರಿವಾಗುತ್ತದೆ. ಮೋದಿ ಬೆಂಬಲಿಗರು ಈ ದೇಣಿಗೆ ನೀತಿ ಬದಲಾವಣೆಯ ಮೊದಲು ಅಥವಾ ನಂತರ ನೀಡಿದ್ದೀರಾ ಎಂದು ಪ್ರಶ್ನಿಸುತ್ತಾರೆ. ಈ ಬಾಂಡ್ಗಳ ಹಿಂದಿನ ಗಮನಾರ್ಹ ಕುಶಲತೆಯ ಬಗ್ಗೆ ಅವರಿಗೆ ಹೆಚ್ಚಾಗಿ ತಿಳಿದಿಲ್ಲ. ಎಲ್ಲಾ ಪಕ್ಷಗಳು ಹಣ ಪಡೆದಿರುವುದನ್ನು ಮಾತ್ರ ಅವರು ನೋಡುತ್ತಾರೆ. ಆದಾಗ್ಯೂ ಸಮಸ್ಯೆಯು ಪ್ರತಿಯೊಬ್ಬರು ಹಣವನ್ನು ಸ್ವೀಕರಿಸುವ ಬಗ್ಗೆ ಅಲ್ಲ. ಇದು ಮೋದಿ ಸರ್ಕಾರವು ಅಸಂವಿಧಾನಿಕ ಮತ್ತು ಕಾನೂನುಬಾಹಿರ ಕಾನೂನನ್ನು ರಚಿಸುವುದರ ಬಗ್ಗೆ. ಇಡೀ ದಾಳಿಗಳ ನಂತರ ಕಂಪನಿಗಳು ಮಾತ್ರ ಏಕೆ ದೇಣಿಗೆ ನೀಡುತ್ತವೆ? ಸ್ಕ್ರಾಲ್ಗಾಗಿ ಆಯುಷ್ ತಿವಾರಿ ಅವರ ವರದಿಯು ಎಲ್ಲಿಯೂ ಕಂಡುಬರದಿರಬಹುದು. ಕೋಟಕ್ ಸಂಸ್ಥೆಯು ಬಿಜೆಪಿಗೆ 60 ಕೋಟಿಗಳನ್ನು ದೇಣಿಗೆ ನೀಡಿದೆ ಎಂದು ಬಹಿರಂಗಪಡಿಸಿದೆ. ಈ ದೇಣಿಗೆ ಕೋಟಕ್ ಮಹೀಂದ್ರ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧಾರದೊಂದಿಗೆ ಹೊಂದಿಕೆಯಾಯಿತು. 1 ದಶಕದ ಸುದೀರ್ಘ ಚರ್ಚೆಯ ನಂತರ ಜನವರಿ 2020ರಲ್ಲಿ ಆರ್ಬಿಐ ಉದಯ್ ಕೋಟಕ್ ಪರವಾಗಿ ನಿರ್ಧರಿಸಿತು. ನ್ಯಾಯಾಲಯದ ಹೊರಗಿನ ಇತ್ಯರ್ಥಕ್ಕೆ ಸಮ್ಮತಿಸಿತು. ಇತ್ಯರ್ಥಕ್ಕೆ ಕೆಲವು ತಿಂಗಳ ಮೊದಲು ಕೋಟಕ್ ಗ್ರೂಪ್ ಬಿಜೆಪಿಗೆ 35 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿದೆ ಎಂದು ಆಯುಷ್ ತಿವಾರಿ ವರದಿ ಮಾಡಿದ್ದಾರೆ. ನಿರ್ಧಾರಕ್ಕೆ ಕೆಲವೇ ದಿನಗಳ ಮೊದಲು 10 ಕೋಟಿ ರೂಪಾಯಿಗಳನ್ನು ನೀಡಲಾಯಿತು. ಮತ್ತೊಂದು ಕೋಟಕ್ ಗ್ರೂಪ್ ಕಂಪನಿ ಇನ್ಫಿನಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಏಪ್ರಿಲ್ 2021ರಲ್ಲಿ ಬಿಜೆಪಿಗೆ 25 ಕೋಟಿ ರೂಪಾಯಿ ದೇಣಿಗೆ ನೀಡಿದೆ. 3 ವಾರಗಳ ನಂತರ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಉದಯ್ ಕೋಟಕ್ ಮುಂದುವರಿಯುತ್ತಾರೆ ಎಂದು ರಿಸರ್ವ್ ಬ್ಯಾಂಕ್ ಘೋಷಿಸಿತು. 2019ರಲ್ಲಿ ಚುನಾವಣಾ ಬಾಂಡ್ ನೀತಿಯ ಬಗ್ಗೆ ಉದಯ್ ಕೋಟಕ್ ಸಾರ್ವಜನಿಕ ಟೀಕೆಗಳ ಹೊರತಾಗಿಯೂ ಅವರ ಕಂಪನಿಯು 1 ವರ್ಷದ ನಂತರ 60 ಕೋಟಿ ರೂಪಾಯಿಗಳನ್ನು ಬಿಜೆಪಿಗೆ ಪ್ರತ್ಯೇಕವಾಗಿ ದೇಣಿಗೆ ನೀಡಿದೆ. ಈ ಕಾನೂನು ವ್ಯಾಪಾರದ ಪರವಾಗಿ ಬದಲಾಗಿ ದೇಣಿಗೆ ಸಂಗ್ರಹಿಸಲು ಒಂದು ಅಂಗಡಿಯನ್ನು ತೆರೆದಿದೆ ಎಂದು ತೋರುತ್ತಿದೆ. ಅನುಸರಣೆಗೆ ದಾಳಿಗಳ ಬೆದರಿಕೆಯೊಂದಿಗೆ ಸ್ಕ್ರಾಲ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು ರಿಸರ್ವ್ ಬ್ಯಾಂಕ್ ಎರಡಕ್ಕೂ ವಿಚಾರಣೆಯನ್ನು ಕಳುಹಿಸಿದೆ. ಆದರೆ ವರದಿಯನ್ನು ಪ್ರಕಟಿಸುವ ವೇಳೆಗೆ ಯಾವುದೇ ಪ್ರತಿಕ್ರಿಯೆಯನ್ನು ಸ್ವೀಕರಿಸಲಾಗಿಲ್ಲ. ನಾನು ನಿಮಗೆ ಹಳೆಯ ಸುದ್ದಿಯೊಂದನ್ನು ನೆನಪಿಸಲು ಬಯಸುತ್ತೇನೆ. ಆಗಸ್ಟ್ 2022ರಲ್ಲಿ ದಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್, ಕ್ವಿಂಟ್ ಮತ್ತು ಇನ್ನೂ ಅನೇಕರು ಮೈಕ್ರೋಲ್ಯಾಬ್ಸ್ನ ಡೋಲೋ 650 ಕುರಿತು ವಿವರವಾದ ವರದಿಗಳನ್ನು ಪ್ರಕಟಿಸಿದರು. ಜುಲೈ 2022ರಲ್ಲಿ ಆದಾಯ ತೆರಿಗೆ ಇಲಾಖೆಯು ಔಷಧ ತಯಾರಿಕಾ ಕಂಪನಿಯ 36 ಸ್ಥಳಗಳ ಮೇಲೆ ದಾಳಿ ನಡೆಸಿತು. ಕಂಪನಿಯು ಈ ಔಷಧಿಯನ್ನು ಅನೈತಿಕ ವಿಧಾನಗಳ ಮೂಲಕ ಪ್ರಚಾರ ಮಾಡಿದೆ ಎಂದು ಆರೋಪಿಸಿ 1,000 ಕೋಟಿಗಳನ್ನು ಉಡುಗೊರೆಯಾಗಿ ಮತ್ತು ವೈದ್ಯರಿಗೆ ಲಂಚವಾಗಿ ವಿತರಿಸಿತು. ಎನ್ಜಿಒವೊಂದು ಸುಪ್ರೀಂಕೋರ್ಟ್ಗೆ ನೀಡಿದ ಹೇಳಿಕೆಯಲ್ಲೂ ಇದನ್ನು ಉಲ್ಲೇಖಿಸಿದೆ. ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಮತ್ತು ಅಂದಿನ ನ್ಯಾಯಮೂರ್ತಿ ಎ ಎಸ್ ಬೋಪಣ್ಣ ಅವರನ್ನೊಳಗೊಂಡ ಪೀಠವು ವಿಚಾರಣೆ ನಡೆಸಿತು. 1,000 ಕೋಟಿ ಲಂಚದ ಆರೋಪ ಅಸಾಧ್ಯ, ಅರ್ಥಹೀನ ಮತ್ತು ನಿರಾಧಾರ ಎಂದು ಕಂಪನಿಯ ಹೇಳಿಕೆ ಹೇಳಿಕೊಂಡಿದೆ. ನಂತರ ವಾಹಿನಿಯೊಂದರ ಆಯಂಕರ್ ಡೋಲೋ 650 ಕುರಿತು ಸಾಕಷ್ಟು ವಿವಾದಗಳನ್ನು ಎಬ್ಬಿಸಿದರು. ಇದು ಕರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಮಾರಾಟದಲ್ಲಿ ಗಮನಾರ್ಹ ಹೆಚ್ಚಳವನ್ನು ಕಂಡಿತು, ಏಕೆಂದರೆ ಅನೇಕ ವೈದ್ಯರು ಈ ಔಷಧಿಯನ್ನು ಶಿಫಾರಸು ಮಾಡಿದರು. ಚುನಾವಣಾ ದೇಣಿಗೆ ಬಾಂಡ್ಗಳ ಮೇಲಿನ ಚರ್ಚೆಗೆ ಇದು ಪ್ರಸ್ತುತವಾಗಿದೆ, ಏಕೆಂದರೆ ಡೋಲೋ 650 ತಯಾರಕರಾದ ಮೈಕ್ರೋಲ್ಯಾಬ್ಸ್ 7 ಕೋಟಿಗಳನ್ನು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾಕ್ಕೆ ಬಾಂಡ್ಗಳ ಮೂಲಕ ದೇಣಿಗೆ ನೀಡಿದೆ. ಸಿಕ್ಕಿಂನಲ್ಲಿ ಅಧಿಕಾರದಲ್ಲಿರುವ ಎಸ್ಕೆಎಂ ಮೈಕ್ರೋಲ್ಯಾಬ್ಸ್ ತನ್ನ ಅತಿದೊಡ್ಡ ಉತ್ಪಾದನಾ ಘಟಕವನ್ನು ಹೊಂದಿದೆ. ಫಾರ್ಮಾ ಘಟಕಗಳಿರುವ ಪ್ರದೇಶಗಳಲ್ಲಿ ಮಾಲಿನ್ಯದಿಂದಾಗಿ ಸ್ಥಳೀಯ ಪ್ರತಿಭಟನೆಗಳು ಹೆಚ್ಚಾಗಿ ಉದ್ಭವಿಸುತ್ತವೆ ಎಂದು ತಜ್ಞರು ಸೂಚಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಕಂಪನಿಗಳಿಗೆ ರಾಜ್ಯ ಸರ್ಕಾರದ ಬೆಂಬಲ ಬೇಕಾಗುತ್ತದೆ. ಇದಲ್ಲದೆ ಔಷಧದ ಗುಣಮಟ್ಟಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಸಹ ರಾಜ್ಯ ಸರ್ಕಾರ ಮಾತ್ರ ಫಾರ್ಮಾ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬಹುದು. ಇಂತಹ 7 ಫಾರ್ಮಾ ಕಂಪನಿಗಳು ಔಷಧಿ ಪರೀಕ್ಷೆಯಲ್ಲಿ ವಿಫಲವಾದ ಕಂಪನಿಗಳು ದೇಣಿಗೆ ನೀಡಿವೆ ಎಂದು ನ್ಯೂಸ್ ಮಿನಿಟ್ ಈಗಾಗಲೇ ವರದಿ ಮಾಡಿದೆ. ಹಿಂದಿನ ವಿಡಿಯೋದಲ್ಲಿ ಮಹಾರಾಷ್ಟ್ರದ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ನ ಪರಿಶೀಲನೆಯಲ್ಲಿ ಕೆಲವು ಔಷಧಿಗಳು ವಿಫಲವಾಗಿವೆ ಎಂದು ನಾವು ಉಲ್ಲೇಖಿಸಿದ್ದೇವೆ. ಈ ಔಷಧಿಗಳ ತಯಾರಕರು ಗುಜರಾತ್ ಮೂಲದವರಾಗಿದ್ದು ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಜೆಪಿ ಮತ್ತು ಶಿವಸೇನೆಗೆ ಕೋಟಿಗಟ್ಟಲೆ ದೇಣಿಗೆ ನೀಡಿದ್ದರು. 35 ಕಂಪನಿಗಳಿಂದ ಒಟ್ಟು 945 ಕೋಟಿ ರೂಪಾಯಿ ದೇಣಿಗೆಯಾಗಿವೆ ಎಂದು ನ್ಯೂಸ್ ಮಿನಿಟ್ ಔಷಧ ವಲಯದ ದೇಣಿಗೆಯ ಕುರಿತು ವರದಿ ಮಾಡಿದೆ. ಇವುಗಳಲ್ಲಿ ಕನಿಷ್ಠ 22 ಕಂಪನಿಗಳು ತಮ್ಮ ರಾಜ್ಯದಲ್ಲಿ ಆಡಳಿತ ಪಕ್ಷಕ್ಕೆ ದೇಣಿಗೆ ನೀಡಿವೆ. ಔಷಧ ಮತ್ತು ಚಿಕಿತ್ಸೆಯ ದುಬಾರಿ ವೆಚ್ಚದ ಹೊರತಾಗಿಯೂ ಔಷಧ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ 945 ಕೋಟಿ ದೇಣಿಗೆ ನೀಡಿವೆ. ಬಿಜೆಪಿ ಅತಿ ಹೆಚ್ಚು, ಅಂದರೆ 394 ಕೋಟಿ, ಬಿಆರ್ಎಸ್ 328 ಕೋಟಿ ಮತ್ತು ಕಾಂಗ್ರೆಸ್ 115 ಕೋಟಿ ಪಡೆದಿದೆ. ಈ ಸಂದರ್ಭ ಸಾರ್ವಜನಿಕರು ಚುನಾವಣಾ ದೇಣಿಗೆ ದಂಧೆಯಲ್ಲಿ ಕಾಲೆಳೆಯುವಂತೆ ಮಾಡಿದೆ. ದಾಳಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ಕ್ರಮಗಳು ನಿಜವಾದವು ಎಂದು ನಂಬುವಂತೆ ಅನೇಕರು ತಪ್ಪುದಾರಿಗೆಳೆದರು. ದಾಳಿಗೊಳಗಾದ ಕಂಪನಿಗಳು ಬಿಜೆಪಿಗೆ ದೇಣಿಗೆ ನೀಡುತ್ತಿವೆ ಎಂದು ಕಂಡುಹಿಡಿಯಲಾಯಿತು. ಈ ದಾಳಿಗಳು ಈ ಕಂಪನಿಗಳಿಂದ ದೇಣಿಗೆಯನ್ನು ಪಡೆದುಕೊಳ್ಳುವ ಸಾಧನವಾಗಿದೆಯೇ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ. ಉದಾಹರಣೆಗೆ, ಈಗ ಸರ್ಕಾರಿ ಸಾಕ್ಷಿಯಾಗಿರುವ ಅರಬಿಂದೋ ಫಾರ್ಮಾದ ನಿರ್ದೇಶಕರು ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧಿಸಿ ಜೈಲಿಗೆ ತಳ್ಳಿದರು, ಆದರೆ ಕಂಪನಿಯು ಬಿಜೆಪಿಗೆ 50 ಕೋಟಿ ದೇಣಿಗೆ ನೀಡಿತು. 100ರಿಂದ 200 ಕೋಟಿಗಳಷ್ಟು ದೊಡ್ಡ ಮೊತ್ತವನ್ನು ದೇಣಿಗೆ ನೀಡಲು ಈ ಕಂಪನಿಗಳು ಹೇಗೆ ನಿಭಾಯಿಸುತ್ತವೆ ಎಂಬ ಕುತೂಹಲವನ್ನು ಇದು ಹೆಚ್ಚಿಸುತ್ತದೆ. ಇಂದಿನ ಬಿಸಿನೆಸ್ ಸ್ಟ್ಯಾಂಡರ್ಡ್ನ ವರದಿಯ ಪ್ರಕಾರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಸಂಬಂಧಿಸಿದ 30 ಕಂಪನಿಗಳು 5 ವರ್ಷಗಳಲ್ಲಿ 600 ಕೋಟಿಗೂ ಹೆಚ್ಚು ದೇಣಿಗೆ ನೀಡಿವೆ. ಆದರೆ ಈ ಕಂಪನಿಗಳಲ್ಲಿ ಕೇವಲ 8 ಕಂಪನಿಗಳು ತಮ್ಮ ವಾರ್ಷಿಕ ವರದಿಗಳಲ್ಲಿ ರಾಜಕೀಯ ದೇಣಿಗೆ ಅಥವಾ ಬಾಂಡ್ ಖರೀದಿಗಳನ್ನು ಬಹಿರಂಗಪಡಿಸಿವೆ. ಭಾರತಿ ಟೆಲಿಕಾಂ 5 ವರ್ಷಗಳಲ್ಲಿ 241 ಕೋಟಿಗಳನ್ನು ದೇಣಿಗೆಯಾಗಿ ನೀಡುತ್ತಿದೆ ಮತ್ತು ಅದನ್ನು ನಿರಂತರವಾಗಿ ತಮ್ಮ ವಾರ್ಷಿಕ ವರದಿಗಳಲ್ಲಿ ವರದಿ ಮಾಡಿದೆ. ಪ್ರಿಯಾಂಕಾ ಗಾಂಧಿಯವರ ಸಂಗಾತಿ ರಾಬರ್ಟ್ ವಾದ್ರಾಗೆ ಸಂಬಂಧಿಸಿದ ಭೂ ವ್ಯವಹಾರಕ್ಕಾಗಿ ಪರಿಶೀಲನೆಗೆ ಒಳಪಟ್ಟಿರುವ ಹರಿಯಾಣದ ಡಿಎಲ್ಎಫ್ ಗುಂಪಿನ ಪ್ರಕರಣವು ಗಮನ ಸೆಳೆಯುತ್ತದೆ. ಭ್ರಷ್ಟಾಚಾರ ಮತ್ತು ವಂಚನೆಯ ಆರಂಭಿಕ ಆರೋಪಗಳ ಹೊರತಾಗಿಯೂ ಒಪ್ಪಂದದಲ್ಲಿ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ಬಿಜೆಪಿ ಸರ್ಕಾರವು ನಂತರ ಹೈಕೋರ್ಟ್ಗೆ ತಿಳಿಸಿತು. ರಾಜ್ಯ ಸರ್ಕಾರವು ಅಂತಿಮವಾಗಿ ನಿಲುವನ್ನು ಹಿಂತೆಗೆದುಕೊಂಡಿತು. ಅದೇನೇ ಇದ್ದರೂ ಡಿಎಲ್ಎಫ್ ಅಕ್ಟೋಬರ್ 2019 ಮತ್ತು ನವೆಂಬರ್ 2022 ನಡುವೆ ಬಿಜೆಪಿಗೆ 170 ಕೋಟಿ ದೇಣಿಗೆ ನೀಡಿದೆ. ಇದು ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಅತಿ ಹೆಚ್ಚು ದಾನಿಯಾಗಿದೆ. ದಿ ಇಂಡಿಯನ್ ಎಕ್ಸ್ಪ್ರೆಸ್ ನಡೆಸಿದ ತನಿಖೆಯಿಂದ ತನಿಖೆಗೆ ಒಳಪಟ್ಟಿರುವ 26 ಕಂಪನಿಗಳಿಂದ ಸುಮಾರು 38% ದೇಣಿಗೆಗಳು ಬಿಜೆಪಿಗೆ ಹೋಗಿವೆ ಎಂದು ತಿಳಿದುಬಂದಿದೆ. ದಾಳಿಯ ನಂತರ ಈ ಕಂಪನಿಗಳು 4479 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದವು. ಕಾನೂನು ಪರಿಶೀಲನೆ ಎದುರಿಸುತ್ತಿರುವ ಕಂಪನಿಗಳಿಂದ ಇಂತಹ ಉದಾರ ದೇಣಿಗೆಯ ಹಿಂದಿನ ಉದ್ದೇಶಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ. ಮಾರ್ಚ್ 2018 ಮತ್ತು ಜನವರಿ 2024 ನಡುವೆ 28,030 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಲಾಗಿದೆ ಎಂದು ಆರ್ಟಿಐ ಕಾರ್ಯಕರ್ತ ಲೋಕೇಶ್ ಬಾತ್ರಾ ಹಂಚಿಕೊಂಡಿದ್ದಾರೆ. ಡಿಜಿಟಲ್ ಮತ್ತು ಚೆಕ್ ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳ ಮೂಲಕ ಪಾವತಿಗಳನ್ನು ಮಾಡಲಾಗಿದೆ. ಈ ಪರಿಸ್ಥಿತಿಯು ಲಂಚದ ಬಗ್ಗೆ ಮರುಮೌಲ್ಯಮಾಪನವನ್ನು ಪ್ರೇರೇಪಿಸುತ್ತದೆ. ವಿಶೇಷವಾಗಿ ಪೊಲೀಸ್ ತನಿಖೆಯಲ್ಲಿರುವ ಕಂಪನಿಗಳು ಗಣನೀಯ ದೇಣಿಗೆಗಳನ್ನು ನೀಡಿದಾಗ ಡಿಜಿಟಲ್ ವಿಧಾನಗಳಿಗೆ ರಿಸರ್ವ್ ಬ್ಯಾಂಕಿನ ಆದ್ಯತೆಯ ಹೊರತಾಗಿಯೂ ಒಟ್ಟು ವಹಿವಾಟುಗಳಲ್ಲಿ ಗಮನಾರ್ಹ ಭಾಗವನ್ನು ಭೌತಿಕವಾಗಿ ನಡೆಸಲಾಯಿತು. ಹಾಗಾದರೆ ಅಂತಹ ಗಣನೀಯ ಮೊತ್ತವನ್ನು ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳ ಮೂಲಕ ಏಕೆ ಪ್ರಕ್ರಿಯೆಗೊಳಿಸಲಾಯಿತು? ಗೋಡಿ ಮಾಧ್ಯಮಗಳು ಭಾರತದ ಪ್ರಜಾಪ್ರಭುತ್ವವನ್ನು ಹಾಳು ಮಾಡುತ್ತಿವೆ. ಮಾರುಕಟ್ಟೆಯಿಂದ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಜಾಹೀರಾತುಗಳನ್ನು ಪಡೆಯುತ್ತದೆ. ದೇಶದ ಅತಿದೊಡ್ಡ ಹಗರಣವನ್ನು ವರದಿ ಮಾಡಲು ಅದರ ನ್ಯೂಸ್ ರೂಮ್ನಲ್ಲಿ ಸಮರ್ಥ ಪತ್ರಕರ್ತರು ಇಲ್ಲದಿರಬಹುದೇ? ಇದು ಅಸಂಭವವೆಂದು ತೋರುತ್ತದೆ. ಒಂದೆಡೆ ಇಡೀ ದೇಶದ ಮಾಧ್ಯಮಗಳು ಇಡೀ ಮತ್ತು ಮೋದಿ ಅಭಯದಲ್ಲಿ ಅಡಗಿಕೊಂಡು ಅಧಿಕಾರಕ್ಕೆ ಮಣಿದಿರುವಾಗ ಸ್ಕ್ರಾಲ್, ನ್ಯೂಸ್ ಮಿನಿಟ್, ರಿಪೋರ್ಟರ್ಸ್ ಕಲೆಕ್ಟಿವ್ನ ಪತ್ರಕರ್ತರು ಅವಿರತವಾಗಿ ದುಡಿಯುತ್ತಿದ್ದಾರೆ ಮತ್ತು ಅಪಾಯಕ್ಕೆ ಸಿಲುಕಿದ್ದಾರೆ. ಚುನಾವಣಾ ದೇಣಿಗೆಗೆ ಸಂಬಂಧಿಸಿದ ಪ್ರಮುಖ ಹಗರಣವನ್ನು ನಾವು ಬಹಿರಂಗಪಡಿಸುತ್ತಿದ್ದೇವೆ. ಈ ಹಗರಣವು ಯಾವ ಕಂಪನಿಗಳು ಬಾಂಡ್ಗಳನ್ನು ಖರೀದಿಸಿವೆ, ಅವರು ದಾಳಿಯ ನಂತರ ಅಥವಾ ನೀತಿ ಬದಲಾವಣೆಯ ನಂತರ ಅದನ್ನು ಮಾಡಿದ್ದಾರೆಯೇ ಮತ್ತು ಹಣ ಎಲ್ಲಿ ಕೊನೆಗೊಂಡಿತು ಎಂಬುದನ್ನು ಬಹಿರಂಗಪಡಿಸುತ್ತದೆ. ಆದರೂ ಈ ಕುರಿತು ವರದಿ ಮಾಡುವುದನ್ನು ದಮನ ಮಾಡಲಾಗುತ್ತಿದೆ. ಆದ್ದರಿಂದ ಅವರ ವರದಿಗಳು ಮತ್ತು ನಮ್ಮ ವಿಡಿಯೋವನ್ನು ಸಾರ್ವಜನಿಕರಿಗೆ ಹರಡಲು ನಾವು ನಿಮ್ಮನ್ನು ಒತ್ತಾಯಿಸುತ್ತೇವೆ. ಈ ಯುದ್ಧ ಚಿಕ್ಕದಲ್ಲ, ಅದಕ್ಕೆ ಸಾಮೂಹಿಕ ಪ್ರಯತ್ನ ಬೇಕು. ಸಣ್ಣ ಪುಟ್ಟ ಹಗರಣಗಳ ಸುದ್ದಿಯು ಮನೆಮನೆಗೆ ತಲುಪುತ್ತಿದ್ದ ಕಾಲವೊಂದಿತ್ತು. ಆದರೆ ಇಂದು ಮನೆಗಳಿಗೆ ಸುದ್ದಿ ತಲುಪಲು ಚಾನೆಲ್ಗಳಿಗೆ ಎಲ್ಲ ದಿಕ್ಕುಗಳಿಂದಲೂ ಅಡ್ಡಿಯಾಗಿದೆ. ನಮಸ್ಕಾರ, ನಾನು ರವೀಶ್ ಕುಮಾರ್.